ಓಂ ಶಾಂತಿ. ರಾಜಯೋಗದ ಮುಖ್ಯ ಆಧಾರವೇ ಆಗಿದೆ ಆತ್ಮ ಅನುಭೂತಿ ಮಾಡುವುದು. ಆತ್ಮ ಅನುಭೂತಿ ಮಾಡಿ ಆತ್ಮ ಪರಿವರ್ತನೆಯನ್ನು ಮಾಡಿಕೊಳ್ಳುವುದು, ಹಾಗೂ ಈ ಪರಿವರ್ತನೆಯ ಮಾಧ್ಯಮದಿಂದ ಪಿತಾ ಪರಮಾತ್ಮನ ಜೊತೆಗೆ ಶ್ರೇಷ್ಠ ಸಂಬಂಧವನ್ನು ಜೋಡಿಸುವುದು. ಯೋಗ, ಯೋಗ ಎಂಬ ಶಬ್ದವನ್ನು ಕೇಳಿದಾಗ ಯೋಗ ಎಂದರೆ ಅರ್ಥ ಮಿಲನ, ಸಂಬಂಧ ಅಥವಾ ಕನೆಕ್ಷನ್, ಅಂದರೆ ಜೋಡಿಸುವುದು. ಮನುಷ್ಯನ ಮಿಲನ ಮನುಷ್ಯರ ಜೊತೆಗೆ ಅಥವಾ ವಸ್ತು ವೈಭವದ ಜೊತೆಗೆ ಸಂಬಂಧ ಇದ್ದರೆ, ಆತ್ಮದ ಸಂಬಂಧ ಪರಮಾತ್ಮನ ಜೊತೆಗೆ ಇದ್ದರೆ, ವಸ್ತು ವೈಭವದ ಜೊತೆಗೆ ಸಂಬಂಧ ಇದು ಭೌತಿಕ ಯೋಗ. ಮನುಷ್ಯರ ಸಂಬಂಧ ಮನುಷ್ಯರ ಜೊತೆಗೆ ಇದ್ದರೆ ಇದು ಲೌಕಿಕ ಯೋಗ. ಆತ್ಮದ ಸಂಬಂಧ ಪರಮಾತ್ಮನ ಜೊತೆಗೆ ಇದ್ದರೆ ಇದಕ್ಕೆ ಅಲೌಕಿಕ ಯೋಗ ಎಂದು ಹೇಳಲಾಗುತ್ತದೆ. ಇಲ್ಲಿಯವರೆಗೂ ಲೌಕಿಕ ಯೋಗ ಹಾಗೂ ಭೌತಿಕ ಯೋಗದ ಪರಿಚಯ ನಮ್ಮೆಲ್ಲರಿಗೂ ಕೂಡ ಇದೆ. ಆದರೆ ಸರ್ವಶ್ರೇಷ್ಠವಾದ ಆಧ್ಯಾತ್ಮಿಕ ಯೋಗ, ಅಲೌಕಿಕ ಯೋಗದ ಅನುಭೂತಿ ಇಲ್ಲ. ಅದರ ಅನುಭೂತಿ ಹೇಗೆ ಮಾಡುವುದು? ಅದಕ್ಕಾಗಿ ಬೇಕು ಆತ್ಮದ ಪರಿಚಯ. ಹಾಗೂ ಪಿತಾ ಪರಮಾತ್ಮನ ಸಂಪೂರ್ಣ ಪರಿಚಯದ ಅಗತ್ಯವೂ ಇದೆ. ಆಗ ಈ ಯೋಗ ಸರಳ ಆಗುತ್ತದೆ ಹಾಗೂ ಸ್ವಾಭಾವಿಕ ಆಗುತ್ತದೆ. ರಾಜಯೋಗದ ಅಭ್ಯಾಸಕ್ಕಾಗಿ ಆತ್ಮದ ವಾಸ್ತವಿಕತೆಯನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯ ಇದೆ. ಹಾಗಾದರೆ ಆತ್ಮದ ವಾಸ್ತವಿಕತೆ ಏನು? ನಮಗೆಲ್ಲ ಗೊತ್ತಿದೆ, ಶರೀರದಲ್ಲಿ ಚೈತನ್ಯ ಶಕ್ತಿ ಅಜರ, ಅಮರ, ಅವಿನಾಶಿ ಶಕ್ತಿ ಆತ್ಮವಿದೆ ಎಂದು. ಆತ್ಮ ಶರೀರವನ್ನು ಬಿಟ್ಟಾಗ ಶರೀರಕ್ಕೆ ಶವ ಎಂದು ಹೇಳ್ತೇವೆ. ಆತ್ಮ ಶರೀರದಲ್ಲಿ ಇರೋವರೆಗೂ ಕರ್ಮೇಂದ್ರಿಯಗಳ ಮಾಧ್ಯಮದಿಂದ ಕರ್ಮ ಮಾಡುತ್ತದೆ. ಶರೀರ ವಿನಾಶಿಯಾಗಿದೆ, ಆತ್ಮ ಅವಿನಾಶಿಯಾಗಿದೆ. ಈ ಎಲ್ಲ ಬೇಸಿಕ್ ಜ್ಞಾನ ನಮ್ಮೆಲ್ಲರಿಗೂ ಇದ್ದೇ ಇದೆ. ಆದರೆ ಆತ್ಮದ ವಾಸ್ತವಿಕತೆ ಏನು? ಶರೀರದ ವಾಸ್ತವಿಕತೆ ಏನು? ಇದನ್ನು ತಿಳಿದುಕೊಳ್ಳಬೇಕು. ಶರೀರ ಹಾಗೂ ಆತ್ಮದ ಯೋಗವಿದ್ದರೆ ಅದುವೇ ಜೀವನ. ಜೀವನ ಎಂದರೇನು? ಆತ್ಮ ಮತ್ತು ಶರೀರದ ಮಿಲನ ಅಥವಾ ಯೋಗ. ಹಾಗಾದರೆ ಶರೀರದ ನಿಜವಾದ ವಾಸ್ತವಿಕತೆಯೇನು? ಶರೀರ ಅಂದರೇನು? ಶರೀರ ಯಾವುದರಿಂದ ಮಾಡಲ್ಪಟ್ಟಿದೆ? ಈ ಶರೀರ ಐದು ತತ್ವಗಳಿಂದ ಮಾಡಲ್ಪಟ್ಟಿದೆ. ಆ ಐದು ತತ್ವಗಳು ಗಾಳಿ, ನೀರು, ಬೆಂಕಿ, ಆಕಾಶ ಹಾಗೂ ಭೂಮಿ. ಈ ಐದು ತತ್ವಗಳಿಂದ ಮಾಡಲ್ಪಟ್ಟಂತ ಈ ಶರೀರ ತಾನು ಬದುಕುವುದಕ್ಕೆ ಈ ಐದು ತತ್ವಗಳನ್ನ ಡಿಮ್ಯಾಂಡ್ ಮಾಡುತ್ತದೆ. ಉದಾಹರಣೆಗೆ, ಶರೀರಕ್ಕೆ ಹಸಿವೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ, ಬಾಯಾರಿಕೆಯಾದಾಗ ನೀರು ಬೇಕು, ಹಸಿವೆಯಾದಾಗ ಭೋಜನ ಬೇಕು. ಹಾಗಾದರೆ ನೀರು ಏಕೆ ಬೇಕು? ನೀರು ಇಲ್ಲದೆ ಹೋದರೆ ಪೆಟ್ರೋಲಿನಿಂದಲೋ ಶರೀರ ನಡೆಯೋದಿಲ್ಲವೇ? ಸಾಧ್ಯವೇ ಇಲ್ಲ. ಹಾಗಾದರೆ ನೀರು ಏಕೆ ಬೇಕು? ಶರೀರಕ್ಕೆ ಆಕ್ಸಿಜನ್ ಬೇಕು. ಶರೀರ ಬದುಕಲು ನೈಟ್ರೋಜನ್ ಅಥವಾ ಹೈಡ್ರೋಜನ್ ಇದ್ದರೆ ಬದುಕಲು ಸಾಧ್ಯ ಇಲ್ಲ. ಆಕ್ಸಿಜನ್ ಸಿಗದೇ ಹೋದರೆ ಸಫೋಕೇಶನ್ ಆಗುತ್ತೆ, ಗಾಬರಿ ಆಗುತ್ತೆ, ಬಾಯಾರಿಕೆಯಾದಾಗ ಯಾರಾದರೂ ತಮಗೆ ಭೋಜನ ಕೊಟ್ಟರೆ ತಾವು ಏನ್ ಕೇಳ್ತೀರಾ? ಇಲ್ಲ, ಮೊದಲು ನೀರು ಕೊಡಿ, ನಂತರ ಭೋಜನ ಅಂತ ಹೇಳ್ತೀವಲ್ಲವೇ. ಹಾಗಾದರೆ ನೀರು ಏಕೆ ಬೇಕು ಶರೀರಕ್ಕೆ? ಈ ಶರೀರ 80% ನೀರಿನಿಂದ ಮಾಡಲ್ಪಟ್ಟಿದೆ. ಆ ನೀರಿನ ಲೆವೆಲ್ ಕಡಿಮೆಯಾದಾಗ ಶರೀರ ನೀರನ್ನು ಡಿಮ್ಯಾಂಡ್ ಮಾಡುತ್ತೆ. ಅಂದಾಗ ಶರೀರದಲ್ಲಿ ನೀರು ಕಡಿಮೆಯಾದಾಗ ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ನಾವು ನೀರು ಕುಡಿತೇವೆ. ಶರೀರ ಬದುಕೋದಕ್ಕೆ 5 ತತ್ವಗಳು ಕೂಡ ಬೇಕು. ಆ 5 ತತ್ವಗಳಲ್ಲಿ 1 ತತ್ವವೂ ಕಡಿಮೆಯಾದರೂ ಕೂಡ ಈ ಶರೀರ ಬದುಕಲು ಸಾಧ್ಯವೇ ಇಲ್ಲ. ಪ್ರಕೃತಿ ಈ 5 ತತ್ವಗಳನ್ನು ಸರಿಸಮಾನವಾಗಿ ಎಲ್ಲರಿಗೂ ಹಂಚಿದೆ. ಯಾವುದೇ ಧರ್ಮದವರಿರ್ಬೋದು, ಯಾವುದೇ ದೇಶದವರಿರ್ಬೋದು, ಎಲ್ಲರಿಗೂ ಬದುಕುವುದಕ್ಕೆ ಈ 5 ತತ್ವಗಳು ಸರಿಸಮಾನವಾಗಿ ಹಂಚಿಕೆಯಾಗಿದೆ. ಹಾಗಾದರೆ ಆತ್ಮನಿಗೆ ಏನು ಬೇಕು? ಆತ್ಮ ಯಾವುದರಿಂದ ಮಾಡಲ್ಪಟ್ಟಿದೆ? ಆತ್ಮ ಬದುಕುವುದಕ್ಕೆ 7 ಶಕ್ತಿಗಳು ಬೇಕು. ಆದುದರಿಂದಲೇ ಪ್ರತಿಯೊಬ್ಬರ ಜೀವನದಲ್ಲೂ ಶಾಂತಿ ಬೇಕು. ಅಶಾಂತಿ ಯಾರಿಗೂ ಬೇಡ. ಸುಖ ಬೇಕು, ದುಃಖ ಯಾರಿಗೂ ಬೇಡ. ಖುಷಿ ಬೇಕು, ಪ್ರೇಮ ಬೇಕು, ಜ್ಞಾನ ಬೇಕು, ಶುದ್ಧಿ ಬೇಕು. ಈ 7 ಗುಣಗಳು ಪ್ರತಿಯೊಂದು ಆತ್ಮನಿಗೆ ಬೇಕೇ ಬೇಕು. ಈ 7 ಗುಣಗಳನ್ನ ಆತ್ಮ ಬಯಸುತ್ತೆ. ಆದುದರಿಂದಲೇ ಆತ್ಮನಿಗೆ ಹೇಳಲಾಗುತ್ತೆ ಆತ್ಮ ಸತೋಗುಣಿ ಅಂತ. 7 ಗುಣಗಳನ್ನ ಹೊಂದಿದೆ. ಶರೀರಕ್ಕೆ 5 ತತ್ವಗಳು ಬೇಕು, ಹಾಗೆ ಆತ್ಮನಿಗೆ 7 ಗುಣಗಳು ಬೇಕು. ಈ 7 ಗುಣಗಳಲ್ಲಿ 1 ಗುಣ ಕಡಿಮೆ ಆದರೂ ಕೂಡ ಆತ್ಮನ ಬದುಕಿನಲ್ಲಿ ಸಂತುಷ್ಟತೆ ಇರಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅನೇಕರ ಜೀವನದಲ್ಲಿ ನಾವು ಕೇಳ್ತೇವೆ, ನಮಗೆ ಮಹಲ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಗುಡಿಸಲು ಇದ್ರೂ ಕೂಡ ಸುಖ ಬೇಕು ಅಂತ ಹೇಳ್ತಾರೆ. ಮನುಷ್ಯರ ಎಲ್ಲಾ ಪುರುಷಾರ್ಥವೂ ಕೂಡ ಸುಖಕ್ಕಾಗಿ, ಎಲ್ಲಾ ಕರ್ಮ ಮಾಡೋದು ಕೂಡ ಶಾಂತಿಗೋಸ್ಕರನೇ, ಹಣ ಸಂಪಾದನೆ ಮಾಡೋದು ಕೂಡ ಏತಕ್ಕಾಗಿ, ಸುಖಕ್ಕಾಗಿ ಅಲ್ಲವೇ, ಶಾಂತಿಗೋಸ್ಕರ ಅಲ್ಲವೇ ತಮ್ಮ ಇಡೀ ಜೀವನವನ್ನೇ ಹಣಕ್ಕೋಸ್ಕರ ಅಥವಾ ಹಣದ ಸಂಪಾದನೆಗೋಸ್ಕರ ಕಳೀತಾರೆ. ಯಾಕೆ? ಯಾಕೆ ಅಂದ್ರೆ ಹಣದಿಂದ ಸುಖ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಜೀವನ ಎಂದರೆ ಈ 7 ಗುಣಗಳು ಬೇಕು. ನಾವು ಅನೇಕರ ಜೀವನವನ್ನು ನೋಡ್ತೇವೆ, ಜೀವನದಲ್ಲಿ ಸುಖ ಇಲ್ಲ ಅಂದ್ರೆ ಅಥವಾ ಶಾಂತಿ ಇಲ್ಲ ಅಂದ್ರೆ ಶರೀರ ಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಸುಸೈಡ್ ಮಾಡ್ಕೊಳ್ಳೋದನ್ನ ನಾವು ನಿತ್ಯನೂ ಕೂಡ ನೋಡ್ತಾ ಇದ್ದೀವಿ. ಆದರೆ ಈ ಭೌತಿಕ ವಸ್ತುಗಳಿಂದ ಆತ್ಮದ ಗುಣಗಳು ಪ್ರಾಪ್ತಿಯಾಗಲು ಸಾಧ್ಯವೇ ಇಲ್ಲ. ಆತ್ಮದ ಗುಣಗಳು ಪ್ರಾಪ್ತಿಯಾಗಲು ಆಧ್ಯಾತ್ಮ ಬೇಕು. ಆಧ್ಯಾತ್ಮ ಎಂದರೆ ಪರಮಾತ್ಮನ ಜೊತೆಗೆ ಸಂಬಂಧ ಬೇಕು. ಆತ್ಮವೂ ಕಾಣಲ್ಲ, ಆತ್ಮದ ಗುಣಗಳು ಕೂಡ ಕಾಣಲ್ಲ, ಆದರೆ ಈ ಆತ್ಮದ ಗುಣಗಳನ್ನ ಅನುಭವದಿಂದ ಪಡಿಲಿಕ್ಕೆ ಸಾಧ್ಯ ಇದೆ. ಆತ್ಮ ಚೈತನ್ಯ ಶಕ್ತಿ, ಆತ್ಮ ಅವಿನಾಶಿಯಾಗಿದೆ, ಹಾಗೆಯೇ ಆತ್ಮದ ಗುಣಗಳು ಕೂಡ ಅವಿನಾಶಿ. ಆತ್ಮದ ಗುಣಗಳು ಕೂಡ ಎಂದೂ ವಿನಾಶ ಆಗಲ್ಲ. ಆದುದರಿಂದಲೇ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನನ್ನು ಕುರಿತು ಹೇಳ್ತಾನೆ, ಹೇ ಅರ್ಜುನ, ಸ್ವಧರ್ಮ ಸುಖ ಕೊಡುತ್ತದೆ, ಪರಧರ್ಮ ದುಃಖ ಕೊಡುತ್ತದೆ. ಹಾಗಾದರೆ ಧರ್ಮ ಎಂದರೇನು? ಯಾವುದು ಸುಖ ಕೊಡುತ್ತೆ? ಧರ್ಮ ಎಂದರೆ ಧಾರಣೆ. ಆತ್ಮದ ಈ ಏಳು ಗುಣಗಳೇ ಆತ್ಮದ ನಿಜವಾದ ಧರ್ಮ. ಪರಧರ್ಮ ಎಂದರೆ ದೇಹದ ಧರ್ಮ. ದೇಹದ ಧರ್ಮ ವಿಕಾರ. ಈ ದೇಹಕ್ಕೆ ಏನು ಬೇಕು? ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ಈ ಐದು ವಿಕಾರಗಳಿಂದ ಮಾಡಲ್ಪಟ್ಟ ಶರೀರ ಇದುವೇ ದೇಹದ ಧರ್ಮ. ಆದರೆ ಇದರಿಂದ ಅಥವಾ ಈ ವಿಕಾರಗಳಿಂದ ಜೀವನದಲ್ಲಿ ರಕ್ಷಣೆ ಅನುಭವ ಆಗಲು ಸಾಧ್ಯವಿದೆಯೇ? ಇಲ್ಲ. ಈ ಏಳು ಗುಣಗಳಲ್ಲಿ ಆತ್ಮನಿಗೆ ಕಂಫರ್ಟೇಬಲ್ ಅನುಭವ ಆಗುತ್ತೆ, ರಕ್ಷಣೆ ಅನುಭವ ಆಗುತ್ತೆ. ಆದುದರಿಂದ ವ್ಯಕ್ತಿ ಎಷ್ಟೇ ಕ್ರೋಧದಲ್ಲಿ ಬಂದರೂ ಕೂಡ ಒಂದೆರಡು ಗಂಟೆ ನಂತರ ತನ್ನಿಂದ ತಾನೇ ಶಾಂತನಾಗಿ ಬಿಡ್ತಾನೆ. ಯಾಕೆ? ಏಕೆ ಎಂದರೆ ಆತ್ಮ ಎಷ್ಟೇ ಪರಧರ್ಮದಲ್ಲಿ ಸ್ಥಿತನಾದರೂ ಕೂಡ ತನ್ನ ಸ್ವಧರ್ಮದಲ್ಲಿ ಮತ್ತೆ ವಾಪಸ್ ಬರಲೇಬೇಕು. ಉದಾಹರಣೆಗೆ ನೀರು, ತಾವು ನೀರನ್ನ ಕಾಯಿಸ್ತಾ ಹೋಗಿ, ಎಷ್ಟೇ ಕಾಯಿಸಿದರೂ ಕೂಡ ಸ್ವಲ್ಪ ಸಮಯದ ನಂತರ ಆ ನೀರು ವಾಪಸ್ ತನ್ನ ಮೂಲ ಸ್ಥಿತಿ, ಆ ಶೀತಲತೆಯ ಸ್ಥಿತಿಗೆ ಬರುತ್ತೆ. ಏಕೆ? ಏಕೆಂದರೆ ನೀರಿನ ಮೂಲ ಗುಣವೇ ಶೀತಲತೆ. ಹಾಗೆ ಆತ್ಮ ತಾನು ಬದುಕಲು ಶಾಂತಿಯನ್ನು ಬಯಸುತ್ತೆ, ಸುಖವನ್ನು ಬಯಸುತ್ತೆ, ಪ್ರೀತಿಯನ್ನು ಬಯಸುತ್ತೆ, ಶಕ್ತಿಯನ್ನು ಬಯಸುತ್ತೆ. ಯೋಗ ಎಂದರೆ ಸ್ವಧರ್ಮದಲ್ಲಿ ಸ್ಥಿತನಾಗುವುದು. ಆತ್ಮ ಯೋಗದ ಮೂಲಕ ತನ್ನ ಶಕ್ತಿಗಳನ್ನು ಜನರೇಟ್ ಮಾಡಿಕೊಳ್ಳುತ್ತೆ. ಆತ್ಮ ಈ ಏಳು ಶಕ್ತಿಗಳನ್ನು ಹೇಗೆ ಅನುಭವ ಮಾಡುತ್ತೆ? ಈ ಏಳು ಶಕ್ತಿಗಳನ್ನು ಅನುಭವ ಮಾಡಲು ಆತ್ಮದಲ್ಲಿ ಮೂರು ಇಂದ್ರಿಯಗಳಿದೆ. ಈ ಮೂರು ಇಂದ್ರಿಯಗಳ ಮೂಲಕ ಆತ್ಮ ಈ ಏಳು ಶಕ್ತಿಗಳನ್ನು ಅನುಭವ ಮಾಡುತ್ತೆ. ಆ ಮೂರು ಇಂದ್ರಿಯಗಳು ಮನ ಅಂದರೆ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ. ಆದುದರಿಂದ ಕೆಲವು ಬಾರಿ ನಾವು ಹೇಳ್ತೇವೆ, ನನ್ನ ಮನಸ್ಸಿಗೆ ಶಾಂತಿ ಬೇಕು. ಆದರೆ ವಾಸ್ತವಿಕವಾಗಿ ಇದು ತಪ್ಪು. ಶಾಂತಿ ಬೇಕಾಗಿರೋದು ಆತ್ಮನಿಗೆ ವಿನಃ ಮನಸ್ಸಿಗೆ ಅಲ್ಲ. ಆದರೆ ಆತ್ಮ ಶಾಂತಿಯ ಅನುಭೂತಿ ಮನಸ್ಸಿನ ಮೂಲಕ ಮಾಡುತ್ತದೆ. ಏಕೆ? ಮನಸ್ಸು ಆತ್ಮದ ಇಂದ್ರಿಯ. ಆದುದರಿಂದ ಮನಸ್ಸಿನ ಮೂಲಕ ಆತ್ಮ ಶಾಂತಿಯ ಅನುಭವ ಮಾಡುವ ಕಾರಣ ಮನಸ್ಸಿಗೆ ಶಾಂತಿ ಬೇಕು ಅಂತ ಹೇಳ್ತೇವೆ. ಹಾಗಾದ ಮೇಲೆ ಮನಸ್ಸು ಅಂದರೆ ಏನು? ಮನಸ್ಸು ಆತ್ಮದ ಯೋಚಿಸುವಂತಹ ಶಕ್ತಿ, ನಿರಂತರವಾಗಿ ಹರಿಯುವಂತಹ ಶಕ್ತಿ. ಇಷ್ಟೆಲ್ಲ ವಿಚಾರಗಳು ಅಥವಾ ಸಂಕಲ್ಪಗಳು ನಮ್ಮ ಮನಸ್ಸಿನಲ್ಲಿಯೇ ಉತ್ಪತ್ತಿಯಾಗುತ್ತದೆ. ಒಬ್ಬ ಮನುಷ್ಯ ಒಂದು ನಿಮಿಷದಲ್ಲಿ ಕನಿಷ್ಠ ಪಕ್ಷ ಯೋಚನೆ ಮಾಡಿದರೆ ಒಂದು ನಿಮಿಷದಲ್ಲಿ 25-30 ವಿಚಾರ ಮಾಡಲು ಸಾಧ್ಯ ಇದೆ. ಹಾಗಾದರೆ ಒಂದು ನಿಮಿಷದಲ್ಲೇ ಇಷ್ಟು ಯೋಚನೆಗಳು ಉತ್ಪತ್ತಿಯಾದರೆ ಇನ್ನು 24 ಗಂಟೆಗಳಲ್ಲಿ ನಾವು ಎಷ್ಟು ಯೋಚನೆಗಳನ್ನು ಉತ್ಪತ್ತಿ ಮಾಡಬಹುದು? ಒಂದು ದಿನದ ಸಂಕಲ್ಪಗಳನ್ನು ವರ್ಗಾವಣೆ ಮಾಡಿದಾಗ ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ 4 ಪ್ರಕಾರದ ಸಂಕಲ್ಪಗಳು ಅಥವಾ ಯೋಚನೆಗಳು ಬರುತ್ತವೆ. ಆ 4 ಪ್ರಕಾರದ ಯೋಚನೆಗಳು ಅಥವಾ ಸಂಕಲ್ಪಗಳಲ್ಲಿ ಅದರಲ್ಲಿ ಮೊದಲನೆಯದಾಗಿ ಸಕಾರಾತ್ಮಕ ವಿಚಾರ ಅಥವಾ ಪಾಸಿಟಿವ್ ಥಾಟ್ಸ್. ಸಕಾರಾತ್ಮಕ ವಿಚಾರ ಎಂದರೆ ಸಂಕಲ್ಪದಲ್ಲಿ ಯಾವುದೇ ಪ್ರಕಾರದ ಅಶುದ್ಧತೆ ಇಲ್ಲ, ಸ್ವಾರ್ಥ ಇಲ್ಲ, ಶುದ್ಧವಾದಂತಹ ವಿಚಾರ. ಯಾವ ವಿಚಾರದಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಿಗುತ್ತದೆ, ಸಮಾಧಾನ ಸಿಗುತ್ತದೆ, ಖುಷಿ ಸಿಗುತ್ತದೆ, ಆ ಎಲ್ಲ ವಿಚಾರಗಳು ಸಕಾರಾತ್ಮಕ ವಿಚಾರಗಳು. 2ನೇ ಪ್ರಕಾರದ ವಿಚಾರ ಸಾಧಾರಣ ವಿಚಾರ. ಸಾಧಾರಣ ವಿಚಾರ ಎಂದರೆ ನಮ್ಮ ಜೀವನದ ದಿನನಿತ್ಯದ ಕರ್ಮಕ್ಕೆ ಬೇಕಾಗುವಂತಹ ವಿಚಾರ. ಇದು ನಮ್ಮ ದೈನಂದಿಕ ಜೀವನದಲ್ಲಿ ನಾವು ಏನೇನು ಕ್ರಿಯೆಗಳನ್ನು ಮಾಡ್ತೇವೆ ಆ ಕ್ರಿಯೆಗೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದೆಲ್ಲವೂ ಕೂಡ ಸಾಧಾರಣ ಯೋಚನೆ. 3ನೇದಾಗಿ ನಕಾರಾತ್ಮಕ ವಿಚಾರ, ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ಎಂದರೆ ಪಂಚವಿಕಾರಗಳಿಂದ ಒಳಪಟ್ಟಂತಹ ಸಂಕಲ್ಪಗಳು ಅಥವಾ ಯಾವುದಾದರೊಂದು ವಿಕಾರ, ಕಾಮ, ಕ್ರೋಧ, ಮೋಹ, ಲೋಭ ಅಥವಾ ಅಹಂಕಾರದಿಂದ ಕೂಡಿದಂತಹ ಸಂಕಲ್ಪವಿದ್ದರೆ ಅದು ನೆಗೆಟಿವ್ ಸಂಕಲ್ಪ ಅಥವಾ ನಕಾರಾತ್ಮಕ ಯೋಚನೆ. ಅದರಲ್ಲಿ ಸ್ವಾರ್ಥ ಇದೆ, ಹೀನ ಮನೋಭಾವನೆ ಇದೆ. ಇಂತಹ ಯೋಚನೆಗಳಿಂದ ಆತ್ಮದ ಶಕ್ತಿ ಬಹಳ ಬೇಗ ಸೋರಿ ಹೋಗುತ್ತೆ. ಇನ್ನು ನಾಲ್ಕನೇ ಪ್ರಕಾರದ ಯೋಚನೆ ವ್ಯರ್ಥ ಯೋಚನೆ. ವ್ಯರ್ಥ ಯೋಚನೆ ಎಂದರೆ ಕಳೆದು ಹೋದಂತಹ ಘಟನೆಗಳನ್ನು ಕುರಿತು ಸಂಕಲ್ಪಗಳನ್ನು ಅಥವಾ ಯೋಚನೆಯನ್ನು ಮಾಡುವಂಥದ್ದು. ಯಾವುದಕ್ಕೆ ನಾವು ಇನ್ನೊಂದು ಶಬ್ದದಲ್ಲಿ ಹೇಳ್ತೇವೆ, ಚಿಂತೆ. ಚಿಂತೆ ಚಿತೆಗೆ ಸಮಾನ. ಇದರಿಂದಲೂ ಕೂಡ ಆತ್ಮದ ಎನರ್ಜಿ ಬಹಳ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಒಬ್ಬ ಮಹಾತ್ಮರು ಹೇಳಿದ್ದಾರೆ, ಫಾಸ್ಟ್ ಈಸ್ ಹಿಸ್ಟ್ರಿ, ಫ್ಯೂಚರ್ ಈಸ್ ಮಿಸ್ಟ್ರಿ, ಪ್ರೆಸೆಂಟ್ ಈಸ್ ಗಾಡ್ ಗಿಫ್ಟ್. ಅಂದರೆ ಕಳೆದದ್ದೆಲ್ಲವೂ ಕೂಡ ಕಳೆದು ಹೋಯಿತು, ಭವಿಷ್ಯವು ಏನಾಗುತ್ತೋ ಅದು ನಮ್ಮ ಕೈಯಲ್ಲಿಲ್ಲ, ಆದರೆ ವರ್ತಮಾನ ಸಮಯ ಮಾತ್ರ ನನ್ನ ಕೈಯಲ್ಲಿದೆ. ಯಾವಾಗ ಈ ವರ್ತಮಾನವನ್ನು ನಾವು ಶ್ರೇಷ್ಠ ಮಾಡಿಕೊಳ್ತೇವೆ ಆವಾಗ ನಮ್ಮ ಭವಿಷ್ಯವೂ ಕೂಡ ಉತ್ತಮ ಆಗುತ್ತೆ. ನಾವು ಭೂತಕಾಲದಲ್ಲಿ ಮಾಡಿರುವಂತಹ ತಪ್ಪುಗಳು ಕೂಡ ಮುಚ್ಚಿ ಹೋಗುತ್ತೆ. ವರ್ತಮಾನ ಸಮಯ ಮಾತ್ರ ನಮ್ಮ ಕೈಯಲ್ಲಿದೆ. ಹಾಗಾದರೆ ನಮ್ಮನ್ನು ನಾವು ನೋಡಿಕೊಂಡಾಗ ನಮ್ಮಲ್ಲಿ ಹೆಚ್ಚಿಗೆ ಯಾವ ಪ್ರಕಾರದ ವಿಚಾರಗಳು ನಡೆಯುತ್ತೆ? ಆದರೆ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ಅರ್ಥ ಆಗುತ್ತೆ, ಸಕಾರಾತ್ಮಕ ಸಂಕಲ್ಪಗಳು ಇಲ್ಲವೇ ಇಲ್ಲ. ಇವತ್ತು ಪ್ರಪಂಚದಲ್ಲಿ ಎಷ್ಟರ ಮಟ್ಟಿಗೆ ಸ್ವಾರ್ಥತೆ ಬೆಳೆದು ಬಿಟ್ಟಿದೆ ಎಂದರೆ ಭಗವಂತನ ಜೊತೆಗೂ ವ್ಯಾಪಾರದ ಮನೋಭಾವನೆ ನಡೆದಿದೆ. ಅಂದಮೇಲೆ ಮನುಷ್ಯರ ಜೊತೆಗೆ ನಮ್ಮ ವಿಚಾರಗಳು ಹೇಗಿರುತ್ತೆ? ಪಾಸಿಟಿವ್ ಸಂಪೂರ್ಣ ನಿಲ್ಲಾಗಿದೆ. ಎಲ್ಲ ನಮ್ಮ ವಿಚಾರಗಳ ಕ್ವಾಲಿಟಿ ನೆಗೆಟಿವ್ ಇದ್ದರೆ ಅಥವಾ ವೇಸ್ಟ್ ಇದ್ದರೆ ನಮ್ಮ ಜೀವನದ ಕ್ವಾಲಿಟಿ ಹೇಗಿರಬಹುದು? ಎಂತಹ ಚಿಂತನೆಯೋ ಅಂತಹ ಜೀವನ. ಆದುದರಿಂದ ಇವತ್ತು ಮೆಜಾರಿಟಿಯಲ್ಲಿ ನಾವು ನೋಡ್ತೇವೆ ಪ್ರತಿಯೊಬ್ಬರಲ್ಲಿ ವ್ಯರ್ಥ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳು ಹೆಚ್ಚಿನ ಮಟ್ಟದಲ್ಲಿದೆ. ಆದುದರಿಂದ ಮನುಷ್ಯನ ಜೀವನ ವ್ಯರ್ಥ ಆಗ್ತಾ ಇದೆ. ಸುಖವಿಲ್ಲ, ಶಾಂತಿಯೂ ಇಲ್ಲ. ಏಕೆಂದರೆ ಜೀವನದಲ್ಲಿ ವ್ಯರ್ಥತೆ ಇದೆ, ಸ್ವಾರ್ಥ ಇದೆ. ಹಾಗೆಯೇ ಆತ್ಮದ ಇನ್ನೊಂದು ಇಂದ್ರಿಯ ಬುದ್ಧಿ. ಮನಸ್ಸಿನ ಯೋಚನೆಗಳು ಬುದ್ಧಿಯಲ್ಲಿ ನಿರ್ಣಯ ಆಗುತ್ತವೆ. ಮನಸ್ಸು ಸದಾ ಯೋಚಿಸುತ್ತಲೇ ಇರುತ್ತೆ, ಬುದ್ಧಿ ತಿಳಿದುಕೊಳ್ಳುತ್ತೆ, ಕಲ್ಪನೆ ಮಾಡುತ್ತೆ, ನಿರ್ಣಯ ಮಾಡುತ್ತೆ. ಆದುದರಿಂದ ಇವತ್ತು ಬುದ್ಧಿಯ ಶಕ್ತಿ ಕಡಿಮೆಯಾಗಿರೋ ಕಾರಣ ನಾವು ಯೋಚಿಸುವುದು ಹೆಚ್ಚು, ಆದರೆ ತಿಳಿದುಕೊಳ್ಳುವುದು ಬಹಳ ಕಡಿಮೆ. ಆದುದರಿಂದ ಮನುಷ್ಯ ಭಗವಂತನ ಬಳಿ ಹೋದಾಗ ಸದಾ ಬೇಡ್ತಾನೆ ಇರ್ತಾನೆ, ಹೇ ಪ್ರಭು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಹೇ ಪ್ರಭು, ನನಗೆ ಅಂತಹ ಜ್ಞಾನವನ್ನು ಕೊಡು, ಯಾವ ಜ್ಞಾನದಿಂದ ನಾನು ಸದ್ಗತಿಯನ್ನು ಹೊಂದುವಂತಹ ಜ್ಞಾನ, ಕತ್ತಲಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಕರೆದುಕೊಂಡು ಹೋಗು. ಆದರೆ ಇದೆಲ್ಲವೂ ಬೇಡಿದರೆ ಪ್ರಾಪ್ತಿಯಾಗುತ್ತ? ಇದೆಲ್ಲ ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗುತ್ತೆ. ರಾಜಯೋಗ ಭಗವಂತನಿಂದ ಹೇಗೆ ಪಡೆದುಕೊಳ್ಳುವುದು, ಆ ವಿಧಾನವನ್ನು ನಮಗಿಲ್ಲಿ ತಿಳಿಸಿಕೊಡುತ್ತದೆ. ಬುದ್ಧಿಗೆ ಜನ್ಮದಿಂದಲೇ ಈಶ್ವರನಿಂದ ಎರಡು ಉಡುಗೊರೆಗಳು ಸಿಕ್ಕಿದೆ. ಒಂದು ವಿವೇಕ, ಎರಡನೆಯದು ಫ್ರೀಡಂ, ಅಂದರೆ ಸ್ವತಂತ್ರತೆ. ಅಂದ ಮೇಲೆ ಸರಿ ಯಾವುದು, ತಪ್ಪು ಯಾವುದು, ವಿವೇಕ ಸಿಕ್ಕಂತೆ ಅದರಂತೆ ನಡೆಯುವುದು ಕೂಡ ಸ್ವಾತಂತ್ರ್ಯ ಬುದ್ಧಿಗೆ ಇದೆ. ಅದಕ್ಕಾಗಿ ನಾವು ಮಾಡಿದ ಕರ್ಮಕ್ಕೆ ನಾವೇ ಜವಾಬ್ದಾರರು ವಿನಃ ಭಗವಂತ ಯಾರದೇ ಕರ್ಮದಲ್ಲಿ ಪ್ರವೇಶನಾಗಲು ಸಾಧ್ಯ ಇಲ್ಲ. ಏಕೆಂದರೆ ಜೋ ಕರೆಗ ಸೋ ಪಾಯೇಗ, ಕರ್ಮದಂತೆ ಫಲವೂ ಕೂಡ ಇದೆ. ಮನಸ್ಸು ಒಂದು ವಕೀಲನಿದ್ದಂತೆ, ಆದರೆ ಬುದ್ಧಿ ನ್ಯಾಯಾಧೀಶನಿದ್ದಂತೆ. ನಮ್ಮ ಮನಸ್ಸು ಸದಾಕಾಲ ವಾದವಿವಾದವನ್ನು ಮಾಡುತ್ತಲೇ ಇರುತ್ತದೆ, ಆದರೆ ಬುದ್ಧಿ ನಿರ್ಣಯ ಮಾಡುತ್ತದೆ. ಆದರೆ ಇಂದು ಎಲ್ಲರ ಬುದ್ಧಿಯಲ್ಲಿ ಸದ್ವಿವೇಕ ಕಡಿಮೆಯಾಗಿದೆ. ಏಕೆಂದರೆ ಮನಸ್ಸು ಬುದ್ಧಿಯನ್ನು ಕಂಟ್ರೋಲ್ ಮಾಡುತ್ತೆ, ಮನಸ್ಸನ್ನು ಬುದ್ಧಿ ಕಂಟ್ರೋಲ್ ಮಾಡುತ್ತೆ, ಮನಸ್ಸು ಇಂದ್ರಿಯಗಳ ಕಂಟ್ರೋಲ್ ಮಾಡ್ತಾ ಇದೆ. ಆದುದರಿಂದ ಇಷ್ಟೆಲ್ಲ ಅನರ್ಥಗಳು ಪ್ರಪಂಚದಲ್ಲಿ ನಡೀತಾ ಇದೆ. ಇನ್ನೊಂದು ಇಂದ್ರಿಯ ಆತ್ಮದಲ್ಲಿ ಸಂಸ್ಕಾರ. ಸಂಸ್ಕಾರ ಎಂದರೆ ನಮ್ಮ ಕರ್ಮದ ಪ್ರಭಾವ. ಅದು ಭೂತಕಾಲದ ಜನ್ಮದ ಕರ್ಮ ಆಗಿರಬಹುದು, ಅಥವಾ ವರ್ತಮಾನ ಜನ್ಮದ ಕರ್ಮ ಆಗಿರಬಹುದು. ನಾವು ಏನೇ ಕರ್ಮ ಮಾಡಿದರೂ ಕೂಡ ಅದು ನಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತದೆ. ಆದುದರಿಂದ ಹೇಳ್ತಾರೆ, ನಾವು ಏನೇ ಮಾಡಿದರೂ ಕೂಡ ಅದು ನಿಷ್ಫಲ ಆಗಲ್ಲ, ಅದು ಆತ್ಮದ ಜೊತೆಗೆ ಹೋಗುತ್ತೆ. ಯಾವಾಗ ಆತ್ಮ ಶರೀರ ಬಿಡುತ್ತೆ, ಆತ್ಮದ ಜೊತೆಗೆ ತಾನು ಮಾಡಿಕೊಂಡಂತಹ ಕರ್ಮದ ಶೇಷವನ್ನ ಆತ್ಮ ತನ್ನ ಜೊತೆಗೆ ತಗೊಂಡು ಹೋಗುತ್ತೆ. ಅದಕ್ಕಾಗಿ ಈ ಸಂಸ್ಕಾರಕ್ಕೆ ಸಾಧಾರಣ ಭಾಷೆಯಲ್ಲಿ ಅಭ್ಯಾಸ ಅಂತ ಹೇಳ್ತಾರೆ. ಉದಾಹರಣೆಗೆ, ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿಗರೇಟ್ ಸೇದುವುದನ್ನ ಬಿಡೋದೇ ಇಲ್ಲ. ಏಕೆಂದರೆ ಅವರು ಸಂಸ್ಕಾರಕ್ಕೆ ಅಧೀನರಾಗಿದ್ದಾರೆ, ಪ್ರಾಣ ಬಿಟ್ಟರೂ ಕೂಡ ಸಿಗರೇಟ್ ಬಿಡಲ್ಲ. ನೋಡಿ, 3 ಇಂಚಿನ ಸಿಗರೇಟ್ 6 ಅಡಿ ಮನುಷ್ಯನನ್ನ ಗುಲಾಮನನ್ನಾಗಿ ಮಾಡಿಕೊಂಡ್ಬಿಟ್ಟಿದೆ. ಏಕೆಂದರೆ ಆತ ಸಂಸ್ಕಾರಕ್ಕೆ ವಶಭೂತನಾಗಿದ್ದಾನೆ. ಆದುದರಿಂದ ಹೇಳ್ತಾರೆ, ಮಾನವನ ಜೀವನ ಪಶುವಿಗಿಂತಲೂ ಕೂಡ ಕೀಳಾಗಿದೆ ಅಂತ. ಒಬ್ಬ ತಂದೆ ತಾಯಿಗೆ ಇಬ್ಬರು ಮಕ್ಕಳಿದ್ರೆ ಇಬ್ಬರ ಸಂಸ್ಕಾರಗಳು ಕೂಡ ಭಿನ್ನವಾಗಿರುತ್ತೆ. ಆದುದರಿಂದ ಈ ಜಗತ್ತಿನಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರವೂ ಕೂಡ ಭಿನ್ನ ಆಗಿದೆ, ಯುನೀಕ್ ಆಗಿದೆ. ಹಾಗೆಯೇ ಈ ಸಂಸ್ಕಾರದಲ್ಲಿ ಐದು ಪ್ರಕಾರದ ಸಂಸ್ಕಾರ ಇದೆ. ಅದರಲ್ಲಿ ಮೊದಲನೇದಾಗಿ ಆತ್ಮದ ಒರಿಜಿನಲ್ ಸಂಸ್ಕಾರ, ನಿಜ ಸಂಸ್ಕಾರ. ಒರಿಜಿನಲ್ ಸಂಸ್ಕಾರ ಎಂದರೆ ಆತ್ಮದ ಏಳು ಗುಣಗಳಿಂದ ಕೂಡಿದಂತಹ ಸಂಸ್ಕಾರ. ಎರಡನೆಯದಾಗಿ ಪೂರ್ವಜನ್ಮದ ಸಂಸ್ಕಾರ. ಕೆಲವು ಬಾರಿ ನಾವು ಅನೇಕ ಘಟನೆಗಳನ್ನು ನೋಡ್ತೇವೆ. 5 ವರ್ಷದ ಮಗು ಶ್ಲೋಕ ಹೇಳುತ್ತೆ, ಇದು ಹೇಗೆ ಸಾಧ್ಯ? ಹೇಗೆ ಎಂದರೆ ಪೂರ್ವಜನ್ಮದ ಸಂಸ್ಕಾರ ಆ ಮಗುವಿನಲ್ಲಿ ಉದಯ ಆಗಿದೆ. ಒಂದು ಬಾರಿ ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ನ್ಯೂಸ್ ಬಂದಿತ್ತು. ಬಾಂಬೆನಲ್ಲಿ ಒಬ್ಬ ಮಾತೆಗೆ ಒಂದು ಮಗು ಇತ್ತು. ಆದರೆ ಆ ಮಗುವಿನ ನಿಶಕ್ತತೆ ಏನು ಅಂದರೆ, 1, 2, 3 ಹೇಳಬೇಕಾದ್ರೆ 40 ನಂಬರಿನ ಅಂಕಿ ಬಂದಾಗ ಆ ಮಗುವಿಗೆ ಹೇಳೋದಕ್ಕೆ ಬರ್ತಾ ಇರಲಿಲ್ಲ. ತಾಯಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಯಾವಾಗ ಹೇಳಿಸಿದ್ರು ಕೂಡ ಮಗು ಪುನಃ ಅದೇ ತಪ್ಪು ಮಾಡ್ತಾ ಇತ್ತು. ಒಂದು ಬಾರಿ ಮಧ್ಯಾಹ್ನದ ಸಮಯ ತಾಯಿ ಮಾರ್ಕೆಟಿಗೆ ಹೋಗಿದ್ರು. ಮಾರ್ಕೆಟಿಂದ ಬಂದು ಚಾಕುವಿನಿಂದ ತಾಯಿ ತರಕಾರಿಯನ್ನು ಕಟ್ ಮಾಡ್ತಾ ಕೂತಿದ್ರು. ಮಗು ಹೊರಗಡೆ ಆಟ ಆಡ್ತಾ ಇತ್ತು. ತಾಯಿ ಇದ್ದಕ್ಕಿದ್ದಂತೆ ಆ ಮಗುವನ್ನು ಕರೆದ್ರು. ಈಗ 1, 2, 3 ನಂಬರ್ ಹೇಳು. ಮಗು ಹೇಳ್ತಾ ಆ 40 ನಂಬರ್ ಬಂದಾಗ ಮಗು ಪುನಃ ತಪ್ಪು ಮಾಡಿಬಿಡ್ತು. ಆಗ ಆ ತಾಯಿಗೆ ಅದೆಂತ ಸಿಟ್ಟು ಬಂತು ಎಂದ್ರೆ, ಆ ಕೈಯಲ್ಲಿರುವಂತಹ ಚಾಕುವಿನಿಂದ ಆ ಮಗುವನ್ನ ಕೊಲೆ ಮಾಡಿಬಿಟ್ರು. ಆದರೆ ವಾಸ್ತವಿಕವಾಗಿ ಯೋಚನೆ ಮಾಡಿದಾಗ ಒಬ್ಬ ತಾಯಿ ಮಗುವನ್ನು ಕೊಲೆ ಮಾಡಲು ಸಾಧ್ಯ ಇದೆಯೇ? ಸಾಧ್ಯವೇ ಇಲ್ಲ. ಹಾಗಾದರೆ ಇದು ಯಾಕೆ ಆಯಿತು? ಇದು ಪೂರ್ವಜನ್ಮದ ಲೆಕ್ಕಾಚಾರ. ಪೂರ್ವಜನ್ಮದ ಲೆಕ್ಕಾಚಾರ ಯಾವಾಗ ಬೇಕಾದರೂ ಪ್ರವೇಶ ಆಗೋದಕ್ಕೆ ಸಾಧ್ಯ ಇದೆ. ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಮೂರನೇ ಪ್ರಕಾರದ ಸಂಸ್ಕಾರ ಅನುವಂಶೀಯ ಸಂಸ್ಕಾರ, ಮನೆತನದ ಸಂಸ್ಕಾರ. ತಂದೆ ತಾಯಿ, ಅಜ್ಜ ಅಜ್ಜಿ ಅವರ ಸಂಸ್ಕಾರಗಳು ಕೂಡ ಮಕ್ಕಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ನಾಲ್ಕನೇ ಪ್ರಕಾರದ ಸಂಸ್ಕಾರ ಸಂಘದಿಂದ ಬಂದಂತಹ ಸಂಸ್ಕಾರ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಕೆಲವು ಒಳ್ಳೆ ಮನೆತನದ ಮಕ್ಕಳು ಕೂಡ ಕೆಟ್ಟವರ ಸಂಘದಲ್ಲಿ ಬಂದು ಎಷ್ಟೇ ತಿಳುವಳಿಕೆ ಹೇಳಿದರೂ ಕೂಡ ಪರಿವರ್ತನೆ ಆಗೋದೇ ಇಲ್ಲ. ಏಕೆ? ಏಕೆಂದರೆ ಆ ಸಂಘದ ಬಣ್ಣ ಆತ್ಮಕ್ಕೆ ಅಂಟಿಕೊಂಡು ಬಿಡುತ್ತೆ. ಹಾಗಾದರೆ ಐದನೇ ಪ್ರಕಾರದ ಸಂಸ್ಕಾರ ಯಾವುದು? ಅದ್ಯಾವುದು? ದೃಢತೆಯ ಸಂಸ್ಕಾರ, ವಿಲ್ ಪಾವರ್ ಅಂತ ಹೇಳ್ಬೋದು. ದೃಢತೆಯ ಸಂಸ್ಕಾರ ಜಾಗೃತ ಮಾಡಿಕೊಂಡಾಗ ಈ ನಾಲ್ಕು ಪ್ರಕಾರದ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯ ಇದೆ. ಈ ದೃಢತೆಯ ಸಂಸ್ಕಾರ ಯಾವಾಗ ಜಾಗೃತ ಆಗುತ್ತೆ? ಅದಕ್ಕಾಗಿ ಬೇಕು ಸಕಾರಾತ್ಮಕ ಚಿಂತನೆ. ಸಕಾರಾತ್ಮಕ ಚಿಂತನೆಯಿಂದ ನಮ್ಮಲ್ಲಿ ದೃಢತೆಯ ಶಕ್ತಿ, ವಿಲ್ ಪಾವರ್ ಜಾಗೃತಿ ಆಗುತ್ತೆ. ಇದಕ್ಕಾಗಿ ಬೇಕು ಆಧ್ಯಾತ್ಮ. ಆಧ್ಯಾತ್ಮ ಸೋರ್ಸ್ ಆಗಿದೆ ದೃಢತೆಯ ಸಂಸ್ಕಾರ ಜಾಗೃತ ಆಗೋದಕ್ಕೆ. ಆದರೆ ಈ ದೃಢತೆಯ ಸಂಸ್ಕಾರ ಯಾವುದೇ ವಯಸ್ಸಿನಲ್ಲೂ ಜಾಗೃತ ಆಗಬಹುದು. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು 9 ವರ್ಷದ ಬಾಲಕನಾಗಿದ್ದಾಗ ಅವರಿಗೆ ಈ ದೃಢತೆಯ ಸಂಸ್ಕಾರ ಜಾಗೃತ ಆಯಿತು ಎಂದು ಕೇಳಿದ್ದೇವೆ. ಮಹಾತ್ಮ ಗಾಂಧೀಜಿಯವರಿಗೆ 50 ವರ್ಷದ ನಂತರ ತಮ್ಮ ದೃಢತೆಯ ಸಂಸ್ಕಾರವನ್ನು ಜಾಗೃತ ಮಾಡಿಕೊಂಡರು. ಮದರ್ ತೆರೇಸಾ ಅವರಿಗೆ 60 ವರ್ಷದ ನಂತರ ಈ ಸಂಸ್ಕಾರ ಜಾಗೃತಿ ಆಯಿತು. ಹಾಗಾದರೆ ಆತ್ಮ ಈ ಶರೀರದಲ್ಲಿ ಎಲ್ಲಿ ನಿವಾಸ ಮಾಡುತ್ತದೆ? ಹೇಗೆ ಒಬ್ಬ ಚಾಲಕ ಗಾಡಿಯಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತು ಇಡೀ ಗಾಡಿಯನ್ನೇ ಕಂಟ್ರೋಲ್ ಮಾಡುತ್ತಾನೋ, ಹಾಗೆಯೇ ಆತ್ಮನು ಕೂಡ ಇಡೀ ದೇಹದಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತು ಇಡೀ ಶರೀರವನ್ನೇ ಕಂಟ್ರೋಲ್ ಮಾಡುತ್ತದೆ. ಹಾಗಾದರೆ ಆತ್ಮ ಎಲ್ಲಿ ಇರಲು ಸಾಧ್ಯ? ಎಲ್ಲಿ ಮುಖ್ಯ ಇಂದ್ರಿಯಗಳಿವೆ ಅಲ್ಲಿ ಆತ್ಮ ಇರಲು ಸಾಧ್ಯ? ಯಾವುದಕ್ಕೆ ನಾವು ಭ್ರುಕುಟಿ ಅಥವಾ ಹಣೆಯ ಮಧ್ಯ ಅಂತ ಹೇಳ್ತೇವೆ, ಅದು ಆತ್ಮದ ನಿವಾಸ ಸ್ಥಾನ. ಆದುದರಿಂದ ಹಿಂದೂ ನಾರಿಯರು ಹಣೆಯ ಮಧ್ಯ ತಿಲಕವನ್ನ ಇಟ್ಕೊಳ್ತಾರೆ. ಅದು ಕೆಂಪು ಬಣ್ಣದಲ್ಲೇ ಇಟ್ಟುಕೊಳ್ತಾರೆ. ಕಾರಣ ಏನು ಎಂದರೆ ಇದು ಆತ್ಮದ ಸಂಕೇತ. ಕೆಲವರು ಹಣೆಯನ್ನ ಮುಟ್ಕೊಂಡು ಹೇಳ್ತಾರೆ, ನನ್ನ ಹಣೆ ಬರ, ನನ್ನ ಅದೃಷ್ಟ ಅಂತ ಹೇಳ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಪ್ರಸಾದವನ್ನ ಕೊಟ್ರೆ ಅದನ್ನು ಕೂಡ ಹಣೆಯ ಮಧ್ಯದಲ್ಲಿ ಧರಿಸ್ಕೊಡ್ತಾರೆ. ಯಾಕೆ ಎಂದರೆ ಇದು ಆತ್ಮದ ನಿವಾಸ ಸ್ಥಾನ. ಹಾಗಾದರೆ ಕೆಲವರು ಈ ರೀತಿ ಅಭಿಪ್ರಾಯ ಪಡ್ತಾರೆ, ಆತ್ಮ ಹೃದಯದಲ್ಲಿದೆ. ವಾಸ್ತವಿಕವಾಗಿ ತಾವು ಯೋಚನೆ ಮಾಡಿ, ಹೃದಯ ನಮ್ಮ ದೇಹಕ್ಕೆ ರಕ್ತವನ್ನ ಪಂಪ್ ಮಾಡುವಂತಹ ಕಾರ್ಯ ಮಾಡುತ್ತೆ. ನಾವು ಕೇಳ್ತೇವೆ, ಅನೇಕರ ಹೃದಯವನ್ನ ಬೈಪಾಸ್ ಸರ್ಜರಿ ಮಾಡ್ತಾರೆ, ಹಾರ್ಟ್ ಸರ್ಜರಿ ಮಾಡ್ತಾರೆ, ಆದರೆ ಆತ್ಮ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆಯೇ? ಅಥವಾ ಅವರ ಸಂಸ್ಕಾರ ಪರಿವರ್ತನೆ ಆಗುತ್ತದೆಯೇ? ಇಲ್ಲ ಅಲ್ಲ. ಆದರೆ ಈ ಹೃದಯಕ್ಕೂ ನಮ್ಮ ಮೆದುಳಿಗೂ ಪರಸ್ಪರವಾಗಿ ಆಳವಾದ ಸಂಬಂಧ ಇದೆ. ಹೃದಯದ ಬಡಿತ ನಿಂತು 3 ನಿಮಿಷದ ಒಳಗೆ ವ್ಯಕ್ತಿಯನ್ನು ಬದುಕಿಸಲು ಸಾಧ್ಯ ಇದೆ. ಆದರೆ ಈ ಬ್ರೇನ್ ಬೀಟ್ ನಿಂತ ಮೇಲೆ ವ್ಯಕ್ತಿಯನ್ನು ಬದುಕಿಸಲು ಸಾಧ್ಯವೇ ಇಲ್ಲ, ಏಕೆಂದರೆ ಆತ್ಮ ಈ ಶರೀರ ಬಿಟ್ಟು ಹೋದ ಮೇಲೆ ಶರೀರಕ್ಕೆ ವಾಪಸ್ ಬರಲು ಸಾಧ್ಯವೇ ಇಲ್ಲ. ವಿಜ್ಞಾನದ ಪ್ರಕಾರ ಹೇಳಬೇಕು ಎಂದರೆ ಆತ್ಮ ಹಣೆಯ ಮಧ್ಯದಲ್ಲಿ 3 ಇಂಚ್ ಒಳಗೆ ಹೈಪೋಥಲಾಮಸ್ ಗ್ರಂಥಿಯ ಮತ್ತು ಪಿಟ್ಯುಟರಿ ಗ್ರಂಥಿಯ ಮಧ್ಯಭಾಗದಲ್ಲಿ ಉಪಸ್ಥಿತ ಆಗಿದೆ. ಹಾಗಾದರೆ ಆತ್ಮ ಈ ಜಗತ್ತಿಗೆ ಎಲ್ಲಿಂದ ಬಂತು? ಅನೇಕರು ಯಾರಾದರೂ ಶರೀರ ಬಿಟ್ಟಾಗ ಹೇಳ್ತಾರೆ, ಅವರು ಮೇಲೆ ಹೊರಟೋದ್ರು, ಜಹಾ ಸೆ ಆಯತೆ ವಹಾ ಗಯೆ. ಹಾಗಾದರೆ ಆತ್ಮದ ಮೂಲ ನಿವಾಸ ಸ್ಥಾನ ಯಾವುದು? ಕೆಳಗಡೆ ಮನುಷ್ಯರ ಲೋಕ ಇದೆ, ಎಲ್ಲಿ ನಾವೆಲ್ಲ ಈ ಪಂಚತತ್ವಗಳಿಂದ ಕೂಡಿದಂತಹ ಶರೀರವನ್ನು ಧಾರಣೆ ಮಾಡಿ ಪಾತ್ರ ಮಾಡ್ತಾ ಇದ್ದೀವಿ. ಇದು ಸ್ಥೂಲವಾದ ಲೋಕ. ಇದಕ್ಕಿಂತ ಮೇಲೆ ಸೂಕ್ಷ್ಮ ಲೋಕವಿದೆ, ಅದರ ನಂತರ ಇನ್ನೊಂದು ಲೋಕ, ಅದು ಈ 5 ತತ್ವಗಳಿಗಿಂತ ಭಿನ್ನವಾಗಿದೆ. ಅದಕ್ಕೆ 6ನೆಯ ಮಹಾತತ್ವ ಅಂತ ಕರೆಯಲಾಗುತ್ತೆ. ಅನೇಕ ಧರ್ಮಗಳಲ್ಲಿ ಆ 6ನೆಯ ತತ್ವಕ್ಕೆ ಭಿನ್ನ ಭಿನ್ನ ಹೆಸರುಗಳಿವೆ. ಕೆಲವರು ಪರಮಧಾಮ, ಪರಲೋಕ ಅಥವಾ ಇನ್ ಕೆಲವರು ಮೋಕ್ಷಧಾಮ, ಮುಕ್ತಿಧಾಮ, ಇನ್ ಕೆಲವರು ಶಾಂತಿಧಾಮ ಎಂದು ಕರೀತಾರೆ. ಆದರೆ ನಾವು ಅತಿ ಪ್ರೀತಿಯಿಂದ ನಮ್ಮ ಸಿಹಿಯಾದ ಮನೆ, ನಮ್ಮ ಪ್ರೀತಿಯ ಮನೆ ಅಂತ ಹೇಳ್ತೇವೆ. ಏಕೆಂದರೆ ನಮ್ಮ ಮನೆ ಅಂದಾಗ ಆ ಮನೆಯ ಜೊತೆಗೆ ನಮಗೆ ಸಂಬಂಧ ಇದೆ, ಸೆಳೆತವೂ ಕೂಡ ಇರುತ್ತದೆ. ಆತ್ಮದ ಮನೆ ಪರಮಧಾಮ. ಬಹಳ ಸಮಯದ ನಂತರ ಮನೆಯ ನೆನಪು ಬರುತ್ತದೆ ಅಲ್ಲವೇ? ಭಕ್ತಿ ಮಾಡಿದರೂ ಕೂಡ ಮುಕ್ತಿಗೋಸ್ಕರನೇ ಮಾಡುತ್ತಾರೆ. ಆದರೆ ಯಾರಿಗೂ ಕೂಡ ಪರ್ಮನೆಂಟ್ ಮೋಕ್ಷ ಇಲ್ಲ. ಆತ್ಮ ಆ ಮನೆಯಲ್ಲಿ ತನ್ನ ವಾಸ್ತವಿಕ ಸ್ವರೂಪದಲ್ಲಿ, ತನ್ನ ಅಸಲಿ ರೂಪದಲ್ಲಿ ಆ ಮನೆಯಲ್ಲಿರುತ್ತೆ. ಆದರೆ ಆತ್ಮ ಮೋಕ್ಷವನ್ನು ಪಡೆಯಲು ಸಾಧ್ಯವೇ ಇಲ್ಲ, ಏಕೆಂದರೆ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿ. ಪಾತ್ರಧಾರಿ ಎಂದ ಬಳಿಕ ಆತ್ಮ ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಆತ್ಮದ ಪಾತ್ರ ಭಿನ್ನ ಭಿನ್ನ. ಪ್ರತಿಯೊಂದು ಆತ್ಮನು ಕೂಡ ಕರ್ಮ ಮಾಡಲು ಈ ಸಾಕಾರ ಸೃಷ್ಟಿಗೆ ಬರಲೇಬೇಕಾಗುತ್ತದೆ. ಅಂದ ಮೇಲೆ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲ ಆತ್ಮಗಳು ಕೂಡ ಭಿನ್ನ ಭಿನ್ನ ಪಾತ್ರದ ಮೂಲಕ ತಮಗೆ ಸಿಕ್ಕಿರುವಂತಹ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ. ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇಲ್ಲ, ಒಬ್ಬರ ಮುಖದಂತೆ ಇನ್ನೊಬ್ಬರ ಮುಖ ಇಲ್ಲ, ಒಬ್ಬರ ಸಂಸ್ಕಾರದಂತೆ ಇನ್ನೊಬ್ಬರ ಸಂಸ್ಕಾರ ಇಲ್ಲ. ಅದಕ್ಕೆ ಇವತ್ತು ನಾವು ಪ್ರಪಂಚದಲ್ಲೂ ಕೂಡ ನೋಡ್ತಾ ಇದ್ದೀವಿ, ಮೊದಲಿಗೆ ಇದ್ದಂತ ಸಂಖ್ಯೆಗೂ ಇವತ್ತಿನ ಜನಸಂಖ್ಯೆಗೂ ಕೂಡ ಬಹಳ ವ್ಯತ್ಯಾಸ ಇದೆ. ಏಕೆಂದರೆ ಆತ್ಮ ಅವಿನಾಶಿ ಪರಮಧಾಮದಿಂದ ಈ ನಾಟಕದ ಕೊನೆಯವರೆಗೂ ಆತ್ಮಗಳು ನಿರಂತರವಾಗಿ ಈ ನಾಟಕಕ್ಕೆ ಅಥವಾ ಈ ಸೃಷ್ಟಿಗೆ ಬರ್ತಾನೆ ಇದ್ದಾರೆ. ಇದು ಒನ್ ವೇ ಟ್ರಾಫಿಕ್ ಇದ್ದ ಹಾಗೆ. ಆದರೆ ನಾಟಕದ ಮಧ್ಯ ಯಾರೂ ಕೂಡ ಆ ಶಾಂತಿಧಾಮಕ್ಕೆ, ಆ ಪರಂಧಾಮಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಆದುದರಿಂದ ತಮಗೆ ಇಲ್ಲಿಯವರೆಗೂ ಆತ್ಮದ ಸಂಪೂರ್ಣ ಪರಿಚಯವನ್ನ ಕೊಡಲಾಯಿತು. ಹೇಗೆ ಒಬ್ಬ ವ್ಯಕ್ತಿಯ ಪರಿಚಯದಲ್ಲಿ 5 ವಿಚಾರಗಳನ್ನು ಕೇಳಲಾಗುತ್ತೆ, ತಮ್ಮ ಹೆಸರು, ಪ್ರೆಸೆಂಟ್ ಫೋಟೋ ಕೊಡಿ ಅಂತ ಕೇಳ್ತಾರೆ, ತಮ್ಮ ಅಡ್ರೆಸ್ ಕೇಳ್ತಾರೆ, ಕ್ವಾಲಿಫಿಕೇಶನ್ ಕೇಳ್ತಾರೆ, ಹಾಗೆ ಆತ್ಮದ ಸಂಪೂರ್ಣ ಪರಿಚಯದಲ್ಲಿ ಆತ್ಮದ ಹೆಸರು ಅನೇಕ ಧರ್ಮಗಳಲ್ಲಿ ಭಿನ್ನ ಭಿನ್ನ ಹೆಸರಿನಿಂದ ಕೂಗ್ತಾರೆ. ಕೆಲವರು ರೂಹ, ಇನ್ ಕೆಲವರು ಸೋಲ್, ಇನ್ ಕೆಲವರು ಸ್ಪಿರಿಟ್ ಅಥವಾ ಆತ್ಮ ಅಂತ ಹೇಳಲಾಗುತ್ತೆ. ಆತ್ಮದ ರೂಪ ಅತಿ ಸೂಕ್ಷ್ಮ ದಿವ್ಯ ಜ್ಯೋತಿರ್ಬಿಂದು ಸ್ವರೂಪ ಆಗಿದೆ. ಆತ್ಮದ ಕ್ವಾಲಿಫಿಕೇಶನ್ ಶಾಂತಿ, ಪವಿತ್ರತೆ, ಜ್ಞಾನ, ಪ್ರೇಮ, ಶಕ್ತಿ ಮತ್ತು ಆನಂದ. ಈ 7 ಗುಣಗಳಿಂದ ಆತ್ಮ ಕೂಡಿದೆ. ಆತ್ಮಕ್ಕೆ 2 ಅಡ್ರೆಸ್ ಇದೆ, ಒಂದು ಪರ್ಮನೆಂಟ್ ಅಡ್ರೆಸ್ ಪರಮಧಾಮ, ಟೆಂಪರರಿ ಅಡ್ರೆಸ್ ಈ ಭ್ರುಕುಟಿ. ಆತ್ಮದ ವ್ಯವಸಾಯ ಶರೀರದಲ್ಲಿರೋವರೆಗೂ ಕರ್ಮ ಮಾಡ್ತಾನೆ ಇರೋದು. ಆದುದರಿಂದ ಈ ಸೃಷ್ಟಿ ನಾಟಕದಲ್ಲಿ ನಮಗೆ ಯಾವುದೇ ಪಾತ್ರ ಸಿಕ್ಕರೂ ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ನಾಯಕನ ಪಾತ್ರ ಮಾಡಿ ಅವಾರ್ಡ್ ತೆಗೆದುಕೊಳ್ಳಬೇಕು. ಆಗ ನಮ್ಮ ಜೀವನಕ್ಕೆ ಒಂದು ಬೆಲೆ ಇರುತ್ತದೆ. ಹಾಗಾಗಿ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ಆತ್ಮದ ಸಂಪೂರ್ಣ ಪರಿಚಯವನ್ನ ಪಡೆದುಕೊಂಡಿರಿ. ಈಗ ಕೆಲವು ಕ್ಷಣ ಆತ್ಮಚಿಂತನೆಯನ್ನ ಮಾಡೋಣ. ರಾಜಯೋಗದ ಪ್ರಥಮ ಮೆಟ್ಟಿಲು ಆತ್ಮಚಿಂತನೆ. ನಾನು ಈ ಆತ್ಮಚಿಂತನೆಗಾಗಿ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ತಿಳಿಸ್ತಾ ಹೋಗ್ತೇನೆ. ತಾವು ಅದನ್ನು ಕೇಳ್ತಾ ಅನುಭವ ಮಾಡ್ತಾ ಹೋಗಿ. ಓಂ ಶಾಂತಿ. ನಾನು ಈ ಶರೀರದಲ್ಲಿ ಅತಿ ಸೂಕ್ಷ್ಮ ಚೈತನ್ಯ ಶಕ್ತಿ, ಅಗೋಚರ ಶಕ್ತಿ, ಅವಿನಾಶಿಯಾದ ಶಕ್ತಿ ಆತ್ಮನಾಗಿದ್ದೇನೆ. ನಾನು ಆತ್ಮ. ಭ್ರುಕುಟಿಯ ಮಧ್ಯ ಉಪಸ್ಥಿತನಾಗಿದ್ದು ಈ ದೇಹರೂಪಿ ವಸ್ತ್ರವನ್ನು ಧರಿಸಿ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನ ಮಾಡ್ತಾ ಇದ್ದೀನಿ. ನಾನು ಆತ್ಮ. ಇಂತಹ ಅನೇಕ ವಸ್ತ್ರಗಳನ್ನ ಪರಿವರ್ತನೆ ಮಾಡ್ತಾ ಈಗ ಈ ಶರೀರದಲ್ಲಿ ಭ್ರುಕುಟಿಯ ಮಧ್ಯ ಕುಳಿತು ನನ್ನ ಮೂಲ ಸ್ವರೂಪವನ್ನ ಅನುಭವ ಮಾಡ್ತಾ ಇದ್ದೀನಿ. ನನ್ನ ಮೂಲ ಸ್ವರೂಪವೇ ಶಾಂತಿ. ನನ್ನ ಸ್ವಧರ್ಮವೇ ಶಾಂತಿಯಾಗಿದೆ. ಶಾಂತಿ ನನ್ನ ಶೃಂಗಾರ ಆಗಿದೆ. ನಾನು ಆತ್ಮ. ಈ ಸೃಷ್ಟಿ ನಾಟಕದಲ್ಲಿ ಕೇವಲ ಪಾತ್ರಧಾರಿಯಾಗಿದ್ದೇನೆ. ನನ್ನ ನಿಜವಾದಂತಹ ಮನೆ ಪರಮಧಾಮ. ನಾನೀಗ ನನ್ನ ಮನಸ್ಸು ಬುದ್ಧಿಗಳ ಮೂಲಕ ನನ್ನ ನಿಜ ಧಾಮ ಶಾಂತಿಧಾಮದ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ನಾನು ಆತ್ಮ. ಈ ಸಾಕಾರ ಪ್ರಪಂಚದಿಂದ ಭಿನ್ನನಾಗ್ತ, ಈ ಶರೀರದಿಂದ ಭಿನ್ನನಾಗ್ತ ಪರಮಧಾಮದ ಕಡೆಗೆ ನನ್ನ ಸ್ಮೃತಿಯ ಮೂಲಕ ಆಕಾಶ ತತ್ವವನ್ನು ದಾಟಿ ಸೂರ್ಯ ಚಂದ್ರ ತಾರಾಗಣಗಳನ್ನು ದಾಟಿ ಆರನೆಯ ಮಹಾತತ್ವ ಕೆಂಪು ವರ್ಣದ ಸುವರ್ಣಮಯವಾದಂತಹ ಆ ಲೋಕದಲ್ಲಿ ನಾನು ಆತ್ಮ. ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದೇನೆ. ನಾನು ಆತ್ಮ. ಪರಮಧಾಮದ ಶೃಂಗಾರನಾಗಿದ್ದೇನೆ. ನಾನು ಆತ್ಮ. ಪರಮಧಾಮದಲ್ಲಿ ದಿವ್ಯ ಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದೀನಿ. ಬಹಳ ಹಗುರವಾಗಿದ್ದೀನಿ. ನಾನು ಕಳೆದುಕೊಂಡಂತಹ ಶಾಂತಿಯನ್ನ ಪುನಃ ನನ್ನಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ಓಂ ಶಾಂತಿ.